ஸ்ரீ குருப்பியோ நமஹ. அப்ரமம் மங்கரயித்தம் அதிரம் முன்னந்ததா ஆனந்ததீர்க்கமலம் பிரதேதாபத்ரேயாபகம் வித்யா சித்தாந்த விபாந்த வித்வம்சக்கரேதனை பாசுராம் நோகதம் வரை கத்திகட்ல கல்புரம் பத்தியத்தில் விஜேசரி வியாசித்தம் வித்யாதே உபவித்யா விரக்தியாலே சத்மகாகலாம் வாஜராஜபுரம் சேகிவிகாஷியான் வித்யா ராகவேந்திரய சமர்த்தாயதா பரதாந்த பருக்ஷயான பந்தாமேனவே துர்வாயத்தாந்திரவே விஷ்ணுநிதி வரைந்தவே ஸ்ரீ ராகவேந்திர குருவே நமத்தியாளவே ஆபால் மொழி பயன்தம் குரு நாமாக்கம் பதே தின விக்னா பிரசித்தோனாரதா ஹரி ஓம் ஸ்ரீ குருப்பியோ நமஹ. ನಾವು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ ಅದು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ನಾವು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ ಅಲ್ಲಿ ಬರುವಂತಹ ಅರ್ಚನೆ, ತ್ರೈವಿದ್ಯರು ಮಾಡುವ ಉಪಾಸನೆ ಅದು ಹೇಗಿರುತ್ತೆ ಅದೆಲ್ಲ ನೋಡಿಬಿಟ್ಟು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯತ್ನತಿ ತದಹಂ ಭಕ್ತಿ ಬಹುತಂ ಅಷ್ಟಾಮೇ ತ್ರೈತಾತ್ಮನಃ ಅದನ್ನು ನೋಡಿದ್ದೀವಿ. ಅದಾದ ಮೇಲೆ ಯತ್ ಕರೋಸಿ ಯದಸ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ ಪುರುಷ್ವ ಮದರ್ಪಣಂ ಅದನ್ನು ಕೂಡ ನೋಡಿದ್ವಿ. ಭಗವಂತ ಅವನು ಸರ್ವಸ್ವತಂತ್ರ ಅನ್ನೋದು ತಿಳುವಳಿಕೆ ಇರುವುದು ಒಂದು, ಆದರೆ ನಾವು ಮಾಡುವ ವಿಹಿತ ಕರ್ಮಗಳೆಲ್ಲ ಕೂಡ ಅವನೇ ಮಾಡುತ್ತಾ ಇದ್ದಾನೆ ಅನ್ನುವ ತಿಳುವಳಿಕೆಯಿಂದ ಅದು ಅವನಿಗೆ ಸಮರ್ಪಣೆ. ಕರ್ಮ ಸಮರ್ಪಣೆ ಅಂದ್ರೆ ಏನು? ಅದಕ್ಕೆ ಯತ್ ಕರೋಸಿ ಯಾವುದು ಮಾಡಿದೆಯೋ, ಯದಸ್ನಾಸಿ ಯಾವುದನ್ನು ಉಣ್ಣುತ್ತೀಯೋ ಅಂದ್ರೆ ಎಲ್ಲ ತಿನ್ನೋದು ಇತ್ಯಾದಿ ಕರ್ಮಗಳು, ಯಜ್ಜು ಹೋಸಿ ಯಜ್ಞ ಯಾಗಾದಿಗಳನ್ನು ಮಾಡುವುದು, ಸದಾಸಿ ದಾನ ಧರ್ಮಾದಿಗಳನ್ನು ಮಾಡುವುದು, ಯಾವುದು ಮಾಡಿದ್ರು ಕೂಡ ಯತ್ ತಪಸ್ಸಿಸಿ ತಪಸ್ಸು ಮುಂತಾದ ಮಾಡಿದ್ರು ಕೂಡ ಕೌಂತೇಯ ಅಂತ ಅರ್ಜುನನಿಗೆ ಸಂಬೋಧನ, ಇದೆಲ್ಲರಿಗೂ ಸಂಬಂಧಪಟ್ಟದ್ದು. ತತ್ಕುರುಷು ಮದರ್ಪಣಂ ಅದು ನನಗೆ ಸಮರ್ಪಣೆ ಮಾಡು. ಆದರೆ ನಾವು ವಸ್ತುಗಳನ್ನು ಸಮರ್ಪಣೆ ಮಾಡುವುದು ಕೇಳಿದ್ವಿ, ಕರ್ಮಗಳನ್ನು ಸಮರ್ಪಣೆ ಮಾಡುವುದು ಅಂದರೆ ಏನು? ಕರ್ಮ ಸಮರ್ಪಣೆ ಅಂದರೆ ಏನು? ಕರ್ಮ ಸಮರ್ಪಣೆ ಅಂತ ಹೇಳಿದರೆ ಆ ಮಾಡುವ ಕರ್ಮಗಳು ನಾನು ಸ್ವತಂತ್ರನಾಗಿ ಮಾಡುತ್ತಿಲ್ಲ, ಭಗವಂತನೇ ಮಾಡಿಸ್ತಾ ಇದ್ದಾನೆ, ಮಾಡಿ ಮಾಡಿಸ್ತಾ ಇದ್ದಾನೆ, ನಮ್ಮಿಂದ ನಮ್ಮಂತರ್ಯಾಮಿಯಾಗಿದ್ದು ನಮಗೆ ಪ್ರೇರಣೆ ಕೊಡ್ತಾ ಇದ್ದಾನೆ, ನಮಗೆ ಮಾಡುವ ಶಕ್ತಿ ಕೊಡ್ತಾ ಇದ್ದಾನೆ, ಬಿಂಬರೂಪನಾಗಿ ಅವನು ಮಾಡಿ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅದು ಒಂದು ಭಾಗ, ಅಷ್ಟಕ್ಕೆ ಪರಿಮಿತವಲ್ಲ. ಹೌದು, ಅವನು ಸ್ವತಂತ್ರ, ನಾನು ಸ್ವತಂತ್ರ ಮಾಡ್ತೀವಿ, ಆ ಭಾವನೆ ಜೊತೆಯಲ್ಲಿ ಇದು ಎಲ್ಲವೂ ಅವನ ಪೂಜೆ ಆಗಬೇಕು, ಇದು ಅವನೇ ಅನುಗ್ರಹ ಮಾಡಿದರೆ ಅವನೇ ಅದು ಪೂಜೆ ಎಂದು ಸ್ವೀಕಾರ ಮಾಡಲಿ. ನಾನು ಮಾಡುವ ಇದು ಅವನಿಗೆ ಈ ಸಮರ್ಪಣ ಬುದ್ಧಿಯಿಂದ ಮಾಡುವ ಈ ಕರ್ಮ ಎಲ್ಲ ಕರ್ಮಗಳು ಕೂಡ ಅವನೇ ಇದು ಪೂಜೆ ಎಂದು ಸ್ವೀಕಾರ ಮಾಡಲಿ. ಆದ್ರೆ ನಾವು ವಿಹಿತ ಕರ್ಮಗಳನ್ನು ಮಾಡಬೇಕು, ಎಲ್ಲ ಮಾಡಿದ್ರೆ ಅವನಿಗೆ ಸಮರ್ಪಣೆ ಮಾಡ್ತೀವಿ, ಕೆಟ್ಟ ಕರ್ಮಗಳು ಮಾಡಿ ಕೂಡ ಅವನಿಗೆ ಸಮರ್ಪಣೆ ಮಾಡ್ತೀವಿ ಅಂದ್ರೆ ಹಾಗಲ್ಲ. ನಮಗೆ ಗೊತ್ತಿಲ್ಲದೆ ಕೆಟ್ಟ ಕರ್ಮಗಳು ಮಾಡಿದ್ರೆ ಅವನಿಗೆ ಸಮರ್ಪಣೆ ಮಾಡಬೇಕು, ಹೊರತು ಗೊತ್ತಾಗಿ ಕೆಟ್ಟ ಕರ್ಮ ಅಂತ ಗೊತ್ತಾಗಿ ಅವನು ಸಮರ್ಪಣೆ ಹೇಗೆ ಮಾಡ್ತೀವಿ ಪರವಾಗಿಲ್ಲ ಅಂತ ಮಾಡುವುದಲ್ಲ. ನಾವು ಮಾಡುವ ಕರ್ಮಗಳು ನಮಗೆ ಗೊತ್ತಾದಷ್ಟು, ಒಂದು ವೇಳೆ ತಪ್ಪಾಗಿ ಮಾಡಿದ್ರು, ಯಾವ್ದಾದ್ರು ತಪ್ಪು ಕೆಲಸ ಮಾಡಿದ್ರು, ಪಶ್ಚಾತ್ತ ಬುದ್ಧಿಯಿಂದ ಇನ್ನು ಮೇಲೆ ಮಾಡುವುದಿಲ್ಲ, ಭಗವಂತನೇ ನನ್ನ ಒಳಗೆ ಇದ್ದು ನೀನು ಈ ತಪ್ಪು ಕೆಲಸವನ್ನು ಮಾಡದೇ ಇರುವಂತೆ ಅನುಗ್ರಹ ಮಾಡಪ್ಪ ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಅದಕ್ಕೆ ಅವನೇ ಪ್ರಯತ್ನ ನಮಗೆ ಮಾಡುವ ಶಕ್ತಿ ಕೊಡ್ತಾ ಇದ್ದಾನೆ ಅಂತ ತಿಳಿದು ಪ್ರಯತ್ನ ಮಾಡುವುದು. ನಮ್ಮ ಪುರುಷ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಇದೋ ಇಲ್ಲವೋ, ಇದು ಯಾವಾಗಲೂ ಗೊಂದಲಕ್ಕೆ ಇರುವಂತಹ ವಿಷಯ. ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ ಅದು ಭಗವಂತ ನಮ್ಮ ಒಳಗೆ ಇದ್ದು ಮಾಡಿಸ್ತಾ ಇದ್ದಾನೆ. ನನಗೆ ಆ ಸ್ವಾತಂತ್ರ್ಯವಿಲ್ಲದೇ ಇದ್ದರೂ ಕೂಡ ಅವನು ನನ್ನ ಯೋಗ್ಯತಾನುಸಾರವಾಗಿ ನನ್ನ ಮಾಡ್ತಾನೆ. ಆದ್ದರಿಂದ ನನ್ನ ಯೋಗ್ಯತೆ ಸರಿಯಾಗಿ ಇರುವುದೆ ಅಂತ ನಂಬಿಕೆಯಿಂದ, ಆ ವಿಶ್ವಾಸದಿಂದ ಸರಿ ಭಗವಂತ ನಮ್ಮ ಯೋಗ್ಯತೆ ತಕ್ಕಂತೆ ಮಾಡಿಸ್ತಾ ಇದ್ದಾನೆ, ಆದರೆ ನಮ್ಮ ಯೋಗ್ಯತೆ ಸರಿಯಾಗಿ ಇದೆ ಅನ್ನುವ ಭರವಸೆಯಿಂದ ಅದು ಅವನ ಕೊಟ್ಟ ಪ್ರೇರಣೆಯೇ ಆದರೂ ಕೂಡ ಅವನನ್ನೇ ಆ ಪ್ರಾರ್ಥನೆ ಮಾಡಿದ ಹಾಗೆ ಪ್ರೇರಣೆ ಕೊಡು ಅಂತ ಹೇಳಿ ನಾವು ಸನ್ಮಾರ್ಗದಲ್ಲಿಯೇ ಇದ್ದೀವಿ ಅವನ ಅನುಗ್ರಹದಿಂದ ಅಂತ ತಿಳುಕೊಂಡು ಅವನ ಪ್ರೇರಣೆಯಿಂದಲೇ ಆ ಕಾರ್ಯಗಳಲ್ಲಿ ತೊಡಗಿ ಅದು ಅವನಿಗೆ ಸಮರ್ಪಣೆ ಅಂದರೆ ಅವನೇ ಅದು ಮಾಡುತ್ತಾ ಇದ್ದಾನೆ, ಅದು ಅವನ ಪೂಜಾ ರೂಪವಾಗಿ ಇರಲಿ ಅನ್ನುವ ಬುದ್ಧಿಯಿಂದ ಮಾಡಿದಾಗ ಮಾತ್ರ ಅದು ಕರ್ಮ ಸಮರ್ಪಣೆ ಆಗುತ್ತೆ. ಅಷ್ಟೇ ಕರ್ಮ ಸಮರ್ಪಣೆ ಅಂದ್ರೆ ಬೇರೆ ರೀತಿ ಅಲ್ಲ. ಅದಕ್ಕೆ ಕೃಷ್ಣಾರ್ಪಣ ಅಂತ ಅಂದುಬಿಟ್ಟರೆ ಸಾಕಲ್ಲ, ಕೃಷ್ಣಾರ್ಪಣ ಅನ್ನುವಾಗ ನಮ್ಮ ಚಿಂತನೆ ಆಗಿರಬೇಕು ಅಂತ ಹೇಳಿ ಅದು ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದಾದ ಮೇಲೆ ಶುಭಾಶುಭ ಫಲೈರೇವ ಮೋಕ್ಷ್ಯತೆ ಕರ್ಮಬಂಧನ ಸನ್ಯಾಸ ಯೋಗ ಇತ್ತಾತ್ಮ ವಿಮುಕ್ತೋ ಮಾಂ ವೈಶ್ಯಸಿ ಅಂತ ಹೇಳಿ ಶುಭ ಅಶುಭ ಫಲೈರಿ ಏವಂ ಮೋಕ್ಷ್ಯತೆ ಕರ್ಮಬಂಧನ, ಶುಭ ಅಶುಭ ಫಲಗಳಿಂದ ಈ ವಿಧವಾಗಿ ನೀನು ಬಿಡುಗಡೆ ಅಂದ್ರೆ ಈಗ ಏನಾಯ್ತು, ಅಶುಭ ಫಲಗಳಿಂದ ಮಾತ್ರವಲ್ಲ ಶುಭ ಫಲಗಳು ಕೂಡ ನಮಗೆ ಬಂಧಕವಾದರೆ ಅದರಿಂದ ಮುಕ್ತಿಯೇ ಬೇಕು. ಆದ್ದರಿಂದ ಎಲ್ಲ ವಿಧವಾದ ಶುಭವಾಗಲಿ ಅಶುಭ ಆಗಲಿ ಆ ಫಲಗಳಿಗೆ ಕಾರಣವಾದ ಕರ್ಮ ಬಂಧನ ಯಾವುದಿದೋ ಅದರಿಂದ ಬಿಡುಗಡೆ ಪಡೆಯಬೇಕು. ಹೀಗೆ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಫಲ ಕಾಮನಾತ್ಯಾಗ ವಿಹಿತವಾದ ಕರ್ಮಾನುಷ್ಠಾನ ಯುಕ್ತರಾಗಿ ನಾವು ಮುಕ್ತರಾಗಿ ಆ ಭಗವಂತನನ್ನು ಸೇರ್ತೀವಿ. ಅದಕ್ಕೆ ಸನ್ಯಾಸ ಯೋಗ ಯುಕ್ತಾತ್ಮ ಸನ್ಯಾಸ ಅಂತ ಹೇಳಿದ್ರೆ ಫಲಕಾಮನಾತ್ಯಾಗ ಯೋಗ ಯುಕ್ತಾತ್ಮ ವಿಹಿತ ಕರ್ಮ ಅನುಷ್ಠಾನವನ್ನು ಮಾಡುವುದು. ಹಾಗೆ ಇದ್ದವನು ವಿಮುಕ್ತನಾಗಿ ವಿಮುಕ್ತ ಮಾಮಪಶ್ಯಸಿ ಮುಕ್ತಿಯನ್ನು ಪಡೆದವನಾಗಿ ಭಗವಂತನನ್ನು ಪಡಿತಾನೆ ಅಂತ ಹೇಳಿ ಇಲ್ಲಿ ತಾತ್ಪರ್ಯದಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ. ಮಾಮಿಷ್ಟ್ವ ಪ್ರಾಪ್ತಿಯಂತೆ ಇತ್ಯುಕ್ತತ್ವಾತ್ ಜಾನಂತೋಪಿ ನಾಭಿಜಾನಂತಿ ತತ್ವೇನ ಸರ್ವದೇವ ವರತ್ವೇನ ಯೋ ನ ದಾನಾತಿ ಕೇಶವಂ ಸಸ್ಯ ಪುಣ್ಯಾನಿ ಮೋಘಾನಿ ಯಾತಿ ಕಾಂತಂ ತಮೋ ಧ್ರುವಂ ಇತಿ ಚ ಅಂತೇಳಿ ಭಗವಂತನನ್ನು ಇಷ್ಟ ಅಂದ್ರೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆ ಭಗವಂತನ ಉದ್ದೇಶದಿಂದ ಅವನಿಗೆ ಇದು ಸಮರ್ಪಣೆ ಅಂತ ಬುದ್ಧಿಯಿಂದ ಅವನನ್ನು ಪ್ರಾರ್ಥನೆಯಂತೆ ಪ್ರಾರ್ಥನೆ ಮಾಡಿದರೆ ಇತಿ ಯುಕ್ತತ್ವಾದ ಹೀಗೆ ಹೇಳುವುದರಿಂದ ಜಾನಂತೋಪಿ ನಾಭಿಜಾನಂತ ತತ್ವೇನ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಏನು ಜಾನಂತಹ ಅಭಿಯನ್ನು ತಿಳಿದರೂ ಕೂಡ ನಾಭಿಜಾನಂತಿ ಪೂರ್ಣವಾಗಿ ತಿಳಿದಿಲ್ಲ, ತತ್ವೇನ ಸರಿಯಾಗಿ ತಿಳಿದಿಲ್ಲ. ತಿಳಿದರೂ ತಿಳಿದಿಲ್ಲ ಅಂದ್ರೆ ಏನು ಒಳ್ಳೆ ಅಂತ ಹೇಳಿದರೆ ನಾವು ಸತ್ಕರ್ಮಗಳನ್ನು ಮಾಡಿ ವಿಹಿತವಾದ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸ್ವರ್ಗವನ್ನು ಬೇಡಿದರೆ ಏನಾಗುತ್ತೆ ಅಂತ ಹೇಳಿದ್ದರಿಂದ ತ್ರೈವಿದ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತ್ರೈವಿದ್ಯರಾದವರು ಅಂದ್ರೆ ಯಾರು ತ್ರೈವಿದ್ಯರು ಅಂತ ಹೇಳಿದರೆ ಸ್ತ್ರೀ ಮೂರು ವೇದಗಳಲ್ಲಿ ಇರುವ ವಿದ್ಯೆಯ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡವರು ತ್ರೈವಿದ್ಯರು. ಅಂತಹ ಅವರು ಸ್ವರ್ಗ ಕಾಮೋ ಇದೇತ ಇತ್ಯಾದಿ ಮಂತ್ರಗಳು ಬರುವುದರಿಂದ ಸ್ವರ್ಗವನ್ನು ಬಯಸುವವರು ಇದನ್ನು ಮಾಡಬೇಕು ಇತ್ಯಾದಿ ಮಂತ್ರಗಳು ಬರುವುದರಿಂದ ಓಹೋ ಇದು ಮಾಡುವಾಗ ನಾವು ಸ್ವರ್ಗವನ್ನೇ ಬಯಸಬೇಕು ಅಂತ ಭಾವನೆ ಮಾಡಿ ಸ್ವರ್ಗವನ್ನು ಬಯಸವರಾಗ್ತಾರೆ, ಸ್ವರ್ಗವನ್ನು ಬೇಡ್ತಾರೆ. ಆದ್ದರಿಂದ ಅವರಿಗೆ ಒಂದು ಜ್ಞಾನ ಇದೆ, ಜಾನಂತಹ ಬ್ರಹ್ಮರುದ್ರಾದಿಗಳಿಗಿಂತ ಪರಮಾತ್ಮ ಶ್ರೇಷ್ಠ ಅಂತ ತಿಳಿದಿದ್ದಾರೆ. ಅಷ್ಟು ಜ್ಞಾನವೂ ಇದೆ ಅವರಿಗೆ, ಅದು ಯಾಕೆಂದ್ರೆ ವೇದಗಳಲ್ಲಿ ಅದು ಹೇಳಿದ್ದಾರೆ ತಿಳಿದಿದ್ದಾರೆ. ಆದರೂ ಕೂಡ ಬ್ರಹ್ಮಾದಿ ದೇವತೆಗಳು ಅವನ ಪರಿವಾರ ಭೂತರಾಗಿದ್ದಾರೆ ಅಂತ ಪರಿವಾರದೆಯ ಗ್ರಾಹ್ಯ ಅಕ್ಷೇಯ ಪ್ರಧಾನ ಸೇರಿದಂತೆ ಅವರ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಅಧೀನದಲ್ಲಿ ಇದ್ದಾರೆ ಅನ್ನುವ ತಿಳುವಳಿಕೆ ಪೂರ್ಣವಾಗಿ ಬರೋದಿಲ್ಲ. ಎ ಇಸ್ ಮೋರ್ ದ್ಯಾನ್ ಬಿ ಅಂತ ಇರಬಹುದು, ಎ ಇಸ್ ಮೋರ್ ದ್ಯಾನ್ ಬಿ ಇರಬಹುದು, ಎ ಪಾಡಿಗೆ ಎ ಇದ್ದಾನೆ ಬಿ ಪಾಡಿಗೆ ಬಿ ಇದ್ದಾನೆ ಅಂತ ಅನ್ಕೊಂಡ್ರೆ ಹಾಗಲ್ಲ. ಎ ಇಸ್ ಮೋರ್ ದ್ಯಾನ್ ಬಿ ಇರೋದು ಮಾತ್ರವಲ್ಲ, ಬಿ ಸರ್ವತಾ ಎ ಅಧೀನದಲ್ಲಿದ್ದಾನೆ ಅಂತಲೂ ತಿಳಿಯಬೇಕು. ಅವರೆಲ್ಲರೂ ಕೂಡ ಪರಮಾತ್ಮನ ಪರಿವಾರಭೂತರಾಗಿದ್ದಾರೆ, ಪರಮಾತ್ಮನ ಸೇವದಲ್ಲಿಯೇ ತೊಡಗಿದ್ದಾರೆ, ಅವನನ್ನೇ ಅನುಸರಿಸುತ್ತಾರೆ, ಅವನನ್ನೇ ಪೂಜೆ ಮಾಡ್ತಾರೆ, ಅವನ ಅಧೀನರು ಅಂತ ಅವರಿಗೆ ಪೂರ್ಣ ಜ್ಞಾನವಿದೆ ಬ್ರಹ್ಮಾಂಡಗಳಿಗೆ. ಆ ಜ್ಞಾನ ನಾನು ಇಟ್ಟುಕೋಬೇಕು ಅನ್ನುವ ಸ್ಥಿರ ಬುದ್ಧಿ ಅವರಿಗಿರೋದಿಲ್ಲ ತ್ರೈವಿದ್ಯರಿಗೆ. ಆದ್ದರಿಂದ ಅಂತಹ ಸ್ಥಿರ ಬುದ್ಧಿ ಇಲ್ಲದೇ ಇದ್ದರೆ ಏನಾಗತ್ತೆ ಅಂತ ಹೇಳಿದರೆ ಅವರು ಪರಮಾತ್ಮನ ಅದಕ್ಕೆ ಪರಮಾತ್ಮನ ಶ್ರೇಷ್ಠ ತಿಳಿದವರಾದರೂ ಚೆನ್ನಾಗಿ ತಿಳಿದಿಲ್ಲ. ಅದಕ್ಕೆ ಜಾನಂತೋಪಿ ನ ಅಭಿಜಾನಂತಿ ಅವಿತಃ ಎಲ್ಲ ರೀತಿಯಲ್ಲಿಯೂ ತಿಳಿದಿಲ್ಲ, ಕೆಲವು ರೀತಿಗಳಲ್ಲಿ ತಿಳಿದಿದ್ದಾರೆ ಹೊರತು ಎಲ್ಲ ರೀತಿಗಳಲ್ಲಿಯೂ ಭಗವಂತನನ್ನು ತತ್ವೇನ ಸರಿಯಾದ ತತ್ವದ ಮೂಲಕವಾಗಿ ತಿಳಿದಿಲ್ಲ ಅಂತ ಹೇಳಿದ. ಅದಕ್ಕೆ ಪ್ರಮಾಣ ವಚನವನ್ನಾಗಿ ಪುರಾಣದಿಂದ ಹೇಳ್ತಾ ಇದ್ದಾರೆ. ಸರ್ವದೇವ ವರತ್ವೇನ ಯೋ ನ ಜಾನಾತಿ ಕೇಶವಂ, ಸರ್ವದೇವತೆಗಳಿಗಿಂತ ಅವನು ಶ್ರೇಷ್ಠನಾಗಿದ್ದಾನೆ, ಎಲ್ಲರನ್ನು ನೇಮನ ಮಾಡ್ತಾನೆ, ಎಲ್ಲರೂ ಅವನ ನೇಮನಕ್ಕೆ ಒಳಗಾಗಿದ್ದಾರೆ, ಅವನ ಪರಿವಾರ ಪೂತರಾಗಿದ್ದಾರೆ, ಅವನೇ ಸರ್ವೋತ್ತಮನಾಗಿದ್ದಾನೆ, ಅವನಿಗೆ ಅವರೆಲ್ಲರೂ ಪರಿವಾರಭೂತವಾಗಿರುವ ಮಾತ್ರವಲ್ಲ ಅವರೆಲ್ಲರಿಗೂ ಆ ತಿಳುವಳಿಕೆ ಇದೆ, ಆ ಎಲ್ಲ ದೇವತೆಗಳಿಗೂ ಪರಮಾತ್ಮನ ಸರ್ವೋತ್ತಮದ ತಿಳುವಳಿಕೆ ಇದೆ, ಆ ವಿಧವಾಗಿ ಅವರು ಭಗವಂತನ ಸೇವೆಯನ್ನು ಮಾಡ್ತಾರೆ ಅಂತ ಹೇಳಿ ಯಾರಾದರೆ ಕೇಶವಂ ಸರ್ವೋತ್ತಮನಾದ ಪರಮಾತ್ಮನನ್ನು ನ ಜಾನಾತಿ ತಿಳಿದಿಲ್ಲವೋ ಸತ್ಯ ಪುಣ್ಯಾನಿ ಮೋಘಾನಿ, ಅವ್ರು ಪುಣ್ಯ ಕಾರ್ಯಗಳು ಮಾಡ್ತಾರೆ ಆದ್ರೆ ಅದು ವ್ಯರ್ಥ. ಯಾತಿಸ ಅಂಧನ್ ತಮೋ ಧ್ರುವಂ ಅಂತ ಬಂದು ಅಂಧನ್ ತಮಸ್ಸಿಗೂ ಹೋಗ್ತಾರೆ ಅಂದ್ರೆ ಕೈಲಿಕ್ಕೆ ತಮಸ್ಸಿಗೆ ಹೋಗ್ತಾರೆ ಅಲ್ಲ. ಇಲ್ಲಿ ನಾಲ್ಕು ಕ್ಯಾಟಗರೀಸ್ ಅನ್ನು ಹೇಳ್ತಾ ಇದ್ದಾರೆ ನಾವು ಅಂದ್ರೆ ಬ್ರಾಡ್ ಆಗಿ ಅನೇಕ ವಿಧವಾದ ಸೆಗ್ಮೆಂಟ್ ಮಾಡಬಹುದು. ನಮ್ಮ ಅರ್ಥ ಮಾಡ್ಕೊಳ್ಳಕ್ಕೆ ನಾಲ್ಕು ಸೆಗ್ಮೆಂಟ್ ಮಾಡೋದು. ಒಂದು ಸೆಗ್ಮೆಂಟ್ ಸೆಗ್ಮೆಂಟ್ ಒನ್ ಅಲ್ಲಿ ಭಗವಂತನನ್ನು ಸರಿಯಾಗಿ ತಿಳಿದು ಅವನ ಉಪಾಸನೆಯನ್ನು ಮಾಡಿ ಸ್ಥಿರ ಬುದ್ಧಿಯಿಂದ ನಿಶ್ಚಯ ಬುದ್ಧಿಯಿಂದ ಅವನ ಸರ್ವೋತ್ತಮತ್ವವನ್ನು ತಿಳಿದವರಾಗಿ ಅದು ಜನ್ಮ ಜನ್ಮಗಳಲ್ಲಿಯೂ ಮಾಡ್ತಾ 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 ಮುಂದಕ್ಕೆ ಹೋಗಿ ಅವರ ಜ್ಞಾನ ಪರಿಪಕ್ವವಾಗಿ ಅವರು ಅಪರೋಕ್ಷ ಜ್ಞಾನಿಗಳಾಗಿ ಮೋಕ್ಷಕ್ಕೆ ಹೋಗುವರು. ಅಂದ್ರೆ ಮುಕ್ತಿ ಯೋಗ್ಯರಾದಂತಹ ಜೀವರಾಶಿಗಳು. ಅದು ಸೆಗ್ಮೆಂಟ್ ಒನ್ ಅಂತ ಇಟ್ಕೊಳ್ರಿ. ಸೆಗ್ಮೆಂಟ್ ಟೂ ನಲ್ಲಿ ಇತರೆ ವಿದ್ಯರಂತೆ ಹೇಳಿದವರು. ಅಂದ್ರೆ ಈ ಮೇಲ್ನೋಟಕ್ಕೆ ಮಾಡ್ತಾರೆ, ಅವರಿಗೆ ವಿಷ್ಣು ಸರ್ವೋತ್ತಮ ಜ್ಞಾನ ಇದೆ, ಆದ್ರೆ ಅದು ಸ್ಥಿರವಾಗಿ ಪೂರ್ಣವಾಗಿ ಇಲ್ಲ, ಕೆಲವು ಸೆಗ್ಮೆಂಟ್ಸ್ ಇದೆ, ಕೆಲವು ಸೆಗ್ಮೆಂಟ್ಸ್ ಇಲ್ಲ. ಆದ್ದರಿಂದ ಅವರು ಮೋಕ್ಷವನ್ನು ಬಯಸಬೇಕು ಅನ್ನೋ ಸ್ವರ್ಗವನ್ನು ಬಯಸಬೇಕು, ಯಾಕಂದ್ರೆ ವೇದಗಳಲ್ಲಿ ಹಾಗೆ ಹೇಳಿದ್ದಾರಂತೆ. ವೇದದ ಮೇಲ್ನೋಟ ಅಂತ ನೋಡಿಕೊಂಡು ಸ್ವರ್ಗಾದಿಗಳನ್ನೇ ಬಯಸ್ತಾ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಮಾಡುವಂತಹ ತ್ರೈವಿದ್ಯರು ಅದು ಸೆಗ್ಮೆಂಟ್ ಟು ಅಂತ ಇಟ್ಕೊಳ್ರಿ. ಸೆಗ್ಮೆಂಟ್ ತ್ರೀ ನಲ್ಲಿರುವವರು ಇವರು ನಿತ್ಯ ಸಂಸಾರಿಗಳು, ಅಜ್ಞಾನಿಗಳು, ಎಲ್ಲ ಒಂದು ಮಿಕ್ಸ್ ಅಂದ್ರೆ ಇವರು ಒಳ್ಳೆಯವರೇ ಆಗಿದ್ದಾರೆ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ಆದ್ರೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಹಿತ ಸರಿಯಾಗಿ ಕೇಳಲಿಲ್ಲ. ಆದ್ರೆ ಒಳ್ಳೆ ಕೆಲಸ ಭಗವಂತನ ಸೇವೆ ಮಾಡಬೇಕು, ದೇವರನ್ನು ನಂಬಬಹುದು, ನಂಬದೇ ಇರೋದು ಒಂದು ಬ್ರಾಡ್ ಕ್ಯಾಟಗರಿ, ಎಲ್ಲ ವಿಧವಾದ ಜೀವರಾಶಿ. ಆದ್ರೆ ಇವರಿಗೆ ನಿತ್ಯ ಸಂಸಾರಿಗಳ ಕ್ಯಾಟಗರಿ ತರ, ಇವರು ಇವರಲ್ಲಿ ಒಳ್ಳೆಯವರು ಇರ್ತಾರೆ, ಮೀಡಿಯಂ ಕೆಟ್ಟವರು, ಎಲ್ಲ ವಿಧವಾದ ಅಂದ್ರೆ ಮಾಡರೇಟ್ ಆಗಿರುವಂತವರು. ಅವರೆಲ್ಲರೂ ಕೂಡ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಸಮಾಜ ಸೇವೆ ಮಾಡುವುದು, ಎಲ್ಲ ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರಿಗೂ ಒಳ್ಳೆ ಒಳ್ಳೆ ಸ್ವರ್ಗಾದಿ ಫಲಗಳು ಸಿಗುತ್ತೆ, ಇಹಲೋಕದಲ್ಲಿ ಒಳ್ಳೆ ಒಳ್ಳೆ ಜನ್ಮ, ಒಳ್ಳೆ ಸಂಪತ್ತು, ಒಳ್ಳೆಯದು ಜೀವನ ಸಿಗುತ್ತೆ. ಅಂದ್ರೆ ಐಹಿಕ ಫಲ ಚೆನ್ನಾಗಿ ಬರುತ್ತೆ ಅವರಿಗೆ. ಆದರೆ ಅವರು ಮೋಕ್ಷದ ಕಡೆ ಪ್ರಯಾಣ ಮಾಡೋದಿಲ್ಲ. ನಿತ್ಯ ಸಂಸಾರಿತ್ವೇನ, ಇಲ್ಲೇ ಚೆನ್ನಾಗಿದೆ, ಮೋಕ್ಷ ಬೇಡ ಅಂತ ಇಲ್ಲಿಯೇ ನಿತ್ಯ ಸಂಸಾರಿತ್ವೇನ ಇರಲಿಕ್ಕೆ ಅವರ ಮನಸ್ಸು ಮಾಡ್ತಾರೆ, ಭಗವಂತ ಹಾಗೆ ಅವರನ್ನು ನೀಡ್ತಾರೆ. ಸೊ ಇದು ಸೆಗ್ಮೆಂಟ್ ತ್ರೀ ಅನ್ಸ್ಕೊಳ್ರಿ. ಈ ಸೆಗ್ಮೆಂಟ್ ಟೂ ನಲ್ಲಿರುವಂತಹ ತ್ರೈವಿದ್ಯರು ಅವರು ಇವೆಂಚುಯಲ್ ಆಗಿ ಸೆಗ್ಮೆಂಟ್ ಒನ್ ನಲ್ಲಿ ಹೋಗಬಹುದು, ಇಲ್ಲ ಸೆಗ್ಮೆಂಟ್ ತ್ರೀ ನಲ್ಲಿ ಬಹುದು. ಅಂದ್ರೆ ಅವರಿಗೆ ಕೊನೆ ಕೊನೆಗಾಗಿ ಈ ಸೆಗ್ಮೆಂಟ್ ತ್ರೀ ಸ್ವಭಾವಕ್ಕೆ ಹತ್ತಿರ ಇರುವವರಾಗಿದ್ರೆ, ಆ ಸ್ವಭಾವ ಇರುವವರಾಗಿದ್ರೆ ಅಲ್ಲಪ್ಪ ನಮ್ದು ಈ ಲೌಕಿಕವೇ ಸಾಕು, ಇಷ್ಟೇ ಸಾಕು, ನಮಗೆ ಆ ಮೋಕ್ಷಾದಿಗಳು ಬೇಡ, ಭಗವಂತ ಬೇಡ ಅಂತ ಇವೆಂಚುಯಲ್ ಆಗಿ ಸೆಗ್ಮೆಂಟ್ ತ್ರೀ ಜಾರ್ಕೋಬಹುದು. ಇಲ್ಲ, ಅವ್ರು ಮಾಡ್ತಾ ಮಾಡ್ತಾ ಈ ಚೆನ್ನಾಗಿದೆ, ಭಗವಂತನೇ ನನಗೆ ಬೇಕು ಅಂತ ಹೇಳಿ ಅವನ ಸರ್ವೋತ್ತಮತ್ವ ಜ್ಞಾನದ ಸ್ಥಿರವಾಗ್ತಾ ಹೋಗಿ 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 ಆ ಭಗವಂತನೇ ನನಗೆ ಬೇಕು, ಮೋಕ್ಷವೇ ಬೇಕು, ಈ ಸ್ವರ್ಗಾದಿಗಳು ಬೇಡ ಅನ್ನುವ ಜ್ಞಾನಕ್ಕೆ ಅವರು ಆ ಕಡೆ ಹೋದ್ರೆ ಅವರು ಸೆಗ್ಮೆಂಟ್ ಒನ್ ಗೆ ಹೋಗ್ತಾರೆ. ಸೊ ಈ ಸೆಗ್ಮೆಂಟ್ ಟೂ ನಲ್ಲಿ ಇರುವಂತಹ ತ್ರೈವಿದ್ಯರು ಸೆಗ್ಮೆಂಟ್ ಒನ್ ಗೆ ಹೋಗಬಹುದು, ಇಲ್ಲ ಸೆಗ್ಮೆಂಟ್ ತ್ರೀಗೂ ಹೋಗಬಹುದು. ಸೊ ಅಂತಹ ಅವರು ಮಾತ್ರ ಇದು ಅದಕ್ಕೆ ಅಂತವರು ಸ್ವರ್ಗಕ್ಕೆ ಹೋಗುವುದು ಬರೋದು ಅನ್ನೋದು ಅವ್ರ ವಿಷಯದಲ್ಲಿ ಹೇಳುವಂತದ್ದು. ಮತ್ತೆ ಸೆಗ್ಮೆಂಟ್ ಫೋರ್ ನಲ್ಲಿರುವಂತಹವರು ಅಂದ್ರೆ ಸೆಗ್ಮೆಂಟ್ ತ್ರೀ ನಲ್ಲಿ ಅಜ್ಞಾನಿಗಳು, ಅರ್ಧಂಪರ್ಧಂ ಇರುವವರು, ಎಲ್ಲರಿಗೂ ಆಲ್ ಕೈಂಡ್ ಆಫ್ ಇರ್ತಾರೆ. ಸೆಗ್ಮೆಂಟ್ ಫೋರ್ ನಲ್ಲಿ ಮಿಥ್ಯಾಜ್ಞಾನಿಗಳು ಅಂದ್ರೆ ಭಗವದ್ವೇಷಿಗಳು, ಭಗವಂತನನ್ನು ದ್ವೇಷ ಮಾಡುವವರು, ದೇವರೆಂಬುವಂದಿಲ್ಲ ಅಂತ ಅವನು ಇದ್ರು ಕೆಟ್ಟವನು ಹೀಗೆ ಅಂತ ಹೇಳಿ ದ್ವೇಷದಿಂದ ಭಗವಂತನ ಕಡೆ ಹೋಗುವವರು, ದ್ವೇಷಿಸುವವರು, ಅವರನ್ನು ಮಿಥ್ಯಾಜ್ಞಾನಿಗಳ ಕರೀತಾರೆ. ಮಿಥ್ಯಾಜ್ಞಾನ ಅಂದ್ರೆ ರಾಂಗ್ ನಾಲೆಜ್. ಸೊ ಆಬ್ಸೆನ್ಸ್ ಆಫ್ ನಾಲೆಜ್ ಸೆಗ್ಮೆಂಟ್ ತ್ರೀ ನಲ್ಲಿ ಅಜ್ಞಾನಿಗಳು, ಇಗ್ನೋರೆಂಟ್ ಪೀಪಲ್. ಇಗ್ನೋರೆನ್ಸ್ ಇಸ್ ನಾಟ್ ದಟ್ ಡೇಂಜರಸ್. ಇಗ್ನೋರೆನ್ಸ್ ಅಲ್ಲದೆ ಪರ್ವರ್ಟೆಡ್ ನಾಲೆಜ್, ದೇವರನ್ನು ದ್ವೇಷ ಮಾಡುವುದು, ಈ ಅನ್ಯಥಾ ಜ್ಞಾನ, ಮಿಥ್ಯಾ ಜ್ಞಾನ ರೂಪವಾದದ್ದು, ಭಗವದ್ ದ್ವೇಷ ರೂಪಕವಾದ ಜ್ಞಾನ ಇರುವವರು ಅವರು ಸೆಗ್ಮೆಂಟ್ ಫೋರ್ ಅಂತಾರೆ. ಅವರು ಅನಂತ ಮೋಯೋಗ. ಸೊ ಸೆಗ್ಮೆಂಟ್ ಒನ್ ಮುಕ್ತಿ ಯೋಗ್ಯರಾದ್ರೆ ಸೆಗ್ಮೆಂಟ್ ಫೋರ್ ಅನಂತ ಮೋಯೋಗ್ಯರು, ಅಜ್ಞಾನಿಗಳು ಮಾತ್ರವಲ್ಲ, ಅವರು ವಿಪರೀತ ಜ್ಞಾನಿಗಳು, ಮಿಥ್ಯಾ ಜ್ಞಾನಿಗಳು. ಸೊ ಸೆಗ್ಮೆಂಟ್ ತ್ರೀ ನಲ್ಲಿ ಅಜ್ಞಾನಿಗಳು ಬರ್ತಾರೆ, ಸೆಗ್ಮೆಂಟ್ ಫೋರ್ ನಲ್ಲಿ ವಿಪರೀತವಾದ ಭಗವಂತನ ದ್ವೇಷ ಮಾಡುವಂತಹ ಅನಂತ ಮನಸ್ಸಿಗೆ ಯೋಗ್ಯವಾಗುವಂತಹ ಮಿಥ್ಯಾಜ್ಞಾನ ಉಳ್ಳವರು ಅವರು. ಅಂತವರ ಬಗ್ಗೆ ಸ ಅಂಧಂತಮೋ ಧ್ರುವಂ ಅಂತೆ, ಯಾತಿ ಸ ಅಂಧಂತಮೋ ಧ್ರುವಂ ಅನ್ನುವುದು ಅವರಿಗೆ ಅಪ್ಲೈ ಆಗುತ್ತೆ. ಸೊ ಎರಡು ಬೇರೆ ಬೇರೆ ಕ್ಯಾಟಗರಿ ಬಗ್ಗೆ ಹೇಳುವಂತಹದ್ದು. ಸರ್ವದೇವರತ್ವೇನ ಯೋ ನದಾನಾತಿ ಕೇಶವ ಸತ್ಯ ಪುಣ್ಯ, ಅವರಿಗೆ ಪುಣ್ಯ ಮಾಡ್ತಾರೆ, ಅವರು ಪುಣ್ಯಗಳು ವ್ಯರ್ಥವಾಗುತ್ತೆ. ಆದ್ರೆ ಈ ಮಿಥ್ಯಾಜ್ಞಾನಿಗಳು ಪುಣ್ಯಾದಿಗಳನ್ನು ಕೂಡ ಮಾಡೋದಿಲ್ಲ. ಅವರು ಮಾಡಿದರೂ ಕೂಡ ಭಗವದ್ವೇಷ ವಿರುದ್ಧ ಪುಣ್ಯಾದಿಗಳು ಮಾಡುವುದು ಒಂದು ವಿಧವಾದಂತಹ ಕೆಟ್ಟ ಉದ್ದೇಶದಿಂದಲೇ ಮಾಡ್ತಾರೆ. ಆದ್ದರಿಂದ ಅವರು ಉದಾಹರಣೆಗೆ ದುರ್ಯೋಧನಾದಿಗಳು, ಯಜ್ಞಾಗಳು ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಸಿಗುತ್ತಾ ಫಲ ಅಂದ್ರೆ ಆ ಫಲ ಸಿಗುತ್ತೆ. ಆದ್ರೆ ಅವ್ರಿಗೆ ಸ್ವರ್ಗಾದಿಗಳು ಕೂಡ ಸಹಿತ ಸಿಗೋದಿಲ್ಲ. ಅವರಿಗೆ ಉಪಸ್ವರ್ಗ ಇದು ಮಾತ್ರ ಸಿಕ್ಕಿ ಅವರು ಇಹಲೋಕದಲ್ಲಿ ಸುಖ ಅನುಭವಿಸಬಹುದು, ಉಪಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಬಹುದು. ಹಾಗೆ ಮಾಡ್ತಾರೆ ಅಷ್ಟೇ ಹೊರತು ಆ ಮಿಥ್ಯಾಜ್ಞಾನಿಗಳ ಗತಿಯೇ ಬೇರೆ ಅಂತ ಅವರು ಅನಂತ ಮನಸ್ಸಿಗೆ ಹೋಗ್ತಾರೆ ಅಂತ ಹೇಳಿ ಹೇಳ್ತಾ ಅದನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಮೋಘಾಶ ಮೋಘಕರ್ಮಾಣ ಇತಿ ಉಕ್ತತ್ವಾಚ ನ ಕೇವಲ ಆಜ್ಞ ವಿಷಯ ಮಿಥ್ಯಾಜ್ಞಾನಿ ವಿಷಯ ವಾ ಶ್ಯವಂತಿತೆ ಇತ್ಯಾದಿ ಅತಃ ಸರ್ವಾಧಿಕ್ಯಂ ವಿಷ್ಣು ಜ್ಞಾತ್ವಾಪಿ ಬ್ರಹ್ಮಾದೀನಾಂ ತತ್ ಪರಿವಾರತ್ವಾದಿಕಂ ಅಜಾನತಾಮಿದಂ ಫಲಂ ಅಂತೇಳಿ. ಅಂದ್ರೆ ಅದನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಮೋಘ ಅಂದ್ರೆ ವ್ಯರ್ಥ, ಮೋಘಾಶ ಅಂತ ಹೇಳಿದ್ರೆ ಅವರು ಮಾಡೋ ಕಾಮನೆಗಳು, ಮೋಹ ಕರ್ಮಾಣ ಮಾಡೋ ಕರ್ಮಗಳು ಅವೆಲ್ಲವೂ ಮೋಘ. ಮೋಘ ಅಂದ್ರೆ ವ್ಯರ್ಥ. ಇತಿ ಉಕ್ತತ್ವಾಚ ಹೀಗೆ ಹೇಳುವುದರಿಂದ ಇಲ್ಲಿ ಏನ್ ಹೇಳಿದಂತಾಯ್ತು, ನ ಕೇವಲ ಅಜ್ಞ ವಿಷಯ, ಇಲ್ಲಿ ಅಜ್ಞಾನಿಗಳಂದ್ರೆ ಸೆಗ್ಮೆಂಟ್ 3 ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಸೆಗ್ಮೆಂಟ್ 4 ಆ ಮಿಥ್ಯಾಜ್ಞಾನಿಗಳ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಮಿಥ್ಯಾಜ್ಞಾನ ವಿಷಯ ಅಂದ್ರೆ ಅಷ್ಟೇ ಅಲ್ಲದೆ ಸ್ವರ್ಗಾದಿಗಳಿಗೆ ಹೋಗಿ ತಿರುಗಿ ಬರ್ತಾರ ಅನ್ನೋದು ಮಿಥ್ಯಾಜ್ಞಾನಿಗಳಿಗೆ ಅಪ್ಲೈ ಆಗತ್ತಂದ್ರೆ ಅದು ಅಪ್ಲೈ ಆಗೋದಿಲ್ಲ. ಮಿಥ್ಯಾಜ್ಞಾನಿಗಳಿಗೆ ಸ್ವರ್ಗಾದಿಗಳು ಇಲ್ಲ, ಹಾಗೆ ಅಜ್ಞಾನಿಗಳು ಆ ವಿಧವಾಗಿಯೇ ನಿತ್ಯ ಸಂಸಾರ ಯೋಗ್ಯರಾದವರು ಇತ್ಯಾದಿ ಅವರಿಗೆ ಅವರಿಗೆ ಅನಂತ ಮಕ್ಕಳಿಲ್ಲ. ಸೊ ಇದು 2 different types, 2 different categories. ಆದ್ದರಿಂದ ಅಜ್ಞಾನಿಗಳು ಮಾಡುವ ಕರ್ಮಗಳು ವ್ಯರ್ಥವಾಗತ್ತೆ, ವಿಪರೀತ ಜ್ಞಾನಿಗಳು ಮಾಡುವ ಕರ್ಮಗಳು ವಿಪರೀತ ಫಲಗಳನ್ನು ಕೊಡುತ್ತೆ ಅಂತ ಹೇಳಿದ್ದ ಕಾರಣದಿಂದ ಚ್ಯವಂತಿ ಅಂತ ಹೇಳಿದ್ರೆ ಚ್ಯುತರಾಗುವುದು, ಅಂದರೆ ಸ್ವರ್ಗ ಭೋಗಗಳನ್ನು ಅನುಭವಿಸುವುದು, ಅದು ಅನುಭವಿಸಿದ ಅನಂತರದಲ್ಲಿ ಆ ಪುಣ್ಯವೆಲ್ಲ ಕೂಡ ವೆಚ್ಚ ಆಗಿಬಿಟ್ಟ ಮೇಲೆ, ಖರ್ಚಾಗೋದ ಮೇಲೆ ಅಲ್ಲಿಂದ ಚ್ಯುತರಾಗಿ ಮತ್ತು ಭೂಲೋಕಕ್ಕೆ ತಿರುಗಿ ಬರುವುದು, ಇದು ತ್ರೈವಿದ್ಯರಿಗೆ ಅನ್ವಯವಾಗುತ್ತೆ. ಈ ವಿಧವಾಗಿ ಯಾವ ಯಾವ ಎಕ್ಸ್ಪ್ರೆಷನ್ ಯಾವರಿಗೆ ಅನ್ವಯ ಆಗುತ್ತೆ ಅನ್ನೋ ನಾವು ನೋಡಬೇಕು. ಅದರಲ್ಲಿ ಆ ಮುಂಚೆ ಕೊಟ್ಟಿದಂತಹ ಅಗ್ನಿಪುರಾಣದ ಕೂಟರಲ್ಲಿ ಆ ಸತ್ಯ ಫಲಾನೆ ಫಲಾನಿ ಮೋಹಾನೆ ಅನ್ನೋದು ಚ್ಯವಂತಿತೆ ಅಂತ ಮುಂಚೆ ಹೇಳಿದ ಮಾತುಗಳು ಅವೆಲ್ಲ ತ್ರೈವಿದ್ಯರಿಗೆ ಸಂಬಂಧಪಟ್ಟದ್ದು. ಯಾಕಿಸ ಅನ್ನಂತ ಮಧುರವಂ ಅನ್ನೋದು ವಿದ್ಯಾಜ್ಞಾನಿಗಳಿಗೆ ಸಂಬಂಧಪಟ್ಟ ವಿಷಯ, ಇಬ್ಬರ ವಿಷಯವನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಆಚಾರ್ಯರು ಕ್ಲಾರಿಫೈ ಮಾಡಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಯಾವ್ದು ಯಾರಿಗೆ ಅನ್ವಯವಾಗತ್ತೆ ಅನ್ನೋದು ನಾವು ಸರಿಯಾಗಿ ನೋಡಬೇಕು. ಸ್ವರ್ಗಾದಿಗಳು ಅವು ತ್ರೈವಿದ್ಯರಿಗೆ ಅನ್ವಯವಾಗತ್ತೆ, ಕೇವಲ ಅದರಲ್ಲಿ ಕೂಡ ತ್ರೈವಿದ್ಯರು ಸೆಗ್ಮೆಂಟ್ 2 ನಲ್ಲಿ ಇರುವಂತವ್ರು, ಸೆಗ್ಮೆಂಟ್ 3 ನಲ್ಲಿ ಇರುವಂತವ್ರು ಅಜ್ಞಾನಿಗಳು, ಸೆಗ್ಮೆಂಟ್ 4 ನಲ್ಲಿ ಇರುವಂತವ್ರು ಮಿಥ್ಯಾಜ್ಞಾನಿಗಳು. ಸೊ ತ್ರೈವಿದ್ಯರ ವಿಷಯ ಅಜ್ಞಾನಿಗಳಿಗೆ ಅಜ್ಞಾನಿಗಳು ಅಂದ್ರೆ ಆ ಸೆಗ್ಮೆಂಟ್ 3 ನಲ್ಲಿರುವವರಲ್ಲಿ 2 ಕ್ಯಾಟಗರಿ, ಸ್ವರ್ಗ ಯೋಗ್ಯರಾದಂತಹ ಸಾಮಾನ್ಯ ಜ್ಞಾನಿಗಳು, ಸ್ವರ್ಗ ಯೋಗ್ಯತೆ ಇಲ್ಲದಂತಹ ಅಜ್ಞಾನಿಗಳು. ಸೊ ತ್ರೈವಿದ್ಯರಿಗೆ ಸ್ವರ್ಗ ಯೋಗ್ಯವಾದಂತಹ ಜ್ಞಾನಿಗಳ ತರಹ ಆಗಬಹುದೇ ಹೊರತು ನಿಜವಾದ ಅಂದ್ರೆ ಏನು ಒಳ್ಳೆ ಕೆಲಸವೇ ಗೊತ್ತಿಲ್ಲದೆ ಇರುವಂತಹ ಅಜ್ಞಾನಿಗಳು ಯಾರಿದ್ದಾರೋ, ಒಳ್ಳೆ ಕೆಲಸ ಮಾಡದೇನೆ ಇರುವಂತಹವರು, ಆದ್ರೆ ಅವರು ಹೀಗೆ ಮಿಥ್ಯಾಜ್ಞಾನಿಗಳು ಅಲ್ಲ, ಅಂತಹ ಅವರಿಗೆ ಬೇರೆ, ಅವರಿಗೆ ಸ್ವರ್ಗಾದಿಗಳ ಸಹಿತ ಇಲ್ಲ. ಅಂದ್ರೆ ಏನಾಯ್ತು, ಈವನ್ ಸೆಗ್ಮೆಂಟ್ 3 ನಲ್ಲಿ ಮಲ್ಟಿಪಲ್ ಪಾಸಿಬಿಲಿಟೀಸ್, ಸ್ವರ್ಗಾದಿಗಳ ಯೋಗ್ಯತೆ ಇರುವವರು, ಸ್ವರ್ಗಾದಿಗಳ ಯೋಗ್ಯತೆ ಸಹಿತ ಇಲ್ಲದಂತಹ ಅಜ್ಞಾನಿಗಳು. ಅಜ್ಞಾನಿಗಳಲ್ಲಿ ಏನೋ ಒಳ್ಳೆ ಕೆಲಸ ಭಗವಂತನ ನಂಬೋದಿಲ್ಲ, ಆದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅವರು, ಅಂತಹ ಅವರಿಗೆ ಒಂದು ವಿಧವಾದ ಗತಿ. ಭಗವಂತನನ್ನು ನಂಬಿ ಒಳ್ಳೆ ಕೆಲಸ ಮಾಡಿದವರು ಅವರಿಗೆ ಒಂದು ಗತಿ, ಅಂದ್ರೆ ಕರ್ಮಾನುಸಾರಿ ಫಲ, ಕರ್ಮಗಳಿಗೆ ತಕ್ಕಂತೆ ಆಯಾ ಫಲಗಳು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ವಿಧವಾಗಿ ವಿಷ್ಣುವು ಇತರ ದೇವತೆಗಳಿಗೆ ಅಧಿಕ ಅಂತ ತಿಳಿದವರು ಕೂಡ ಇತರ ದೇವತೆಗಳು ಶ್ರೀಹರಿಗೆ ಅಧೀನ, ಅವನ ಪರಿವಾರ ಅಂತ ತಿಳಿಯಬೇಕು. ಅದು ತಿಳಿಯದೇ ಇರುವಂತಹ ತ್ರೈವಿದ್ಯರಿಗೆ ಸ್ವರ್ಗ ಭೋಗಾದಿಗಳು ಬರುವುದು, ಅದರ ಅನಂತ ತಿರುಗಿ ಬರುವುದು, ಈ ಫಲ ಅವರಿಗೆ ಅನ್ವಯವಾಗುತ್ತೆ ಅಂತ ಹೇಳಿ ಇಲ್ಲಿ ಡಿಫರೆಂಟ್ ಕ್ಯಾಟಗರೀಸ್ ಇದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ವಿಪರೀತ ಜ್ಞಾನಿಗಳ ಕರ್ಮಗಳು ವಿಪರೀತ ಫಲಗಳನ್ನು ಕೊಡ್ತಾರೆ, ಅದೇ ವಿಧವಾಗಿ ತ್ರೈವಿದ್ಯರು ಸ್ವರ್ಗವನ್ನು ಪಡೆಯೋದು ಮತ್ತು ಭೂಲೋಕಕ್ಕೆ ಬರೋದು ಅದು ಅವ್ರಿಗಾಗತ್ತೆ. ಅಜ್ಞಾನಿಗಳು ಮಾಡುವ ಕರ್ಮಗಳು ನಿರರ್ಥಕವಾಗಿ ಬಿಡುತ್ತೆ, ಏನು ಫಲವನ್ನು ಕೊಡೋದಿಲ್ಲ. ಸೊ ಈ ವಿಧವಾಗಿ ತ್ರೈವಿದ್ಯರ ಫಲ ಬೇರೆ, ಅಜ್ಞಾನಿಗಳ ಫಲಗಳು ಬೇರೆ, ವಿಪರೀತ ಜ್ಞಾನಿಗಳ ಕರ್ಮಗಳಿಗೆ ಬರುವಂತಹ ಫಲಗಳು ಬೇರೆ, ಇವನ್ನು ಡಿಫರೆಂಟ್ ಆಗಿ ನೋಡಬೇಕು ಅಂತ ಹೇಳಿದ ಮೇಲೆ ಕೃಷ್ಣ ನೆಕ್ಸ್ಟ್ ಶ್ಲೋಕದಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾನೆ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಭಜಂತಿತು ಮಾಂ ಭಕ್ತ್ಯ ಮಯಿ ತೇಷು ತಾಪ್ಯಹಂ ಅಂತ ಒಂದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳಿದಾಗ ನಮ್ಗೆ ಕೆಲವು ಸಂಶಯಗಳು ಬರಲಕ್ಕೆ ಅವಕಾಶ ಇದೆ. ಇದೇನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ, ಅಹಂ ಸಮಃ ನಾನೆಲ್ಲರನ್ನು ಒಂದೇ ಸಮಾನವಾಗಿ ನೋಡ್ತೀನಿ, ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲಿ ನಾನು ಸಮಾನವಾಗಿರ್ತೀನಿ. ನ ಮೇ ದ್ವೇಷ್ಯ ಅಸ್ತಿ ನ ಪ್ರಿಯ, ನನಗೂ ದ್ವೇಷ ಯಾರ ಮೇಲೂ ಇಲ್ಲ, ಯಾರ ಮೇಲೆಯೂ ನನಗೆ ಪ್ರೀತಿ ಇಲ್ಲ. ಏ ಭಜಂತಿದು ಮಾ ಭಕ್ತಿಯ, ಯಾರು ನನ್ನ ಭಕ್ತಿಯಿಂದ ಭಜನೆ ಮಾಡ್ತಾರೋ, ಮೈ ತೇಷು ಚ ಅಪಿ ಅಹಂ, ನಾನು ಅವರ ಒಳಗಿದ್ದೀನಿ, ಅವರು ನನ್ನ ಒಳಗಿದ್ದಾರೆ. ಇದರ ಅರ್ಥ ಏನು, ಮೊದಲು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅನ್ನೋದು, ಇದರಲ್ಲಿ ನಮಗೆ ಬರುವ ಆಕ್ಷೇಪಗಳು ಎಲ್ಲವನ್ನು ನಾವು ನೋಡೋಣ. ಇಲ್ಲಿ ಭಗವಂತ ನಾನು ಎಲ್ಲರಿಗೂ ಸಮಾನವಾಗಿ ನೋಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಎಲ್ಲ ಪ್ರಾಣಿಗಳನ್ನು ನಾನು ಒಂದೇ ರೀತಿಯಾಗಿ ನೋಡ್ತೀನಿ. ನಮೇ ದ್ವೇಷ್ಯ, ನನಗೂ ದ್ವೇಷಿಸಬೇಕಾದವರು ಇಲ್ಲ, ಪ್ರೀತಿಸಬೇಕಾದವರು ಇಲ್ಲ. ನ ಪ್ರಿಯ, ಇದು ಎಲ್ಲರಿಗೂ ಗೊಂದಲ. ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ ಪಾಂಡವರು ನನಗೆ ಪ್ರಿಯರು ಅಂತ ಹೇಳಿದ್ದಾನೆ. ದುರ್ಯೋಧನಾದಿಗಳು ಅವರ ಮೇಲೆ ಕೃಷ್ಣ ಯಾವ ವಿಧವಾದ ಪ್ರಿಯ ತೋರಿಸಲಿಲ್ಲ. ಅವರು ದ್ವೇಷ್ಯರಾಗಿದ್ದಾರೆ, ದ್ವೇಷಯೋಗ್ಯರಾಗಿದ್ದಾರೆ. ಹಾಗಿರುವಾಗ ಅವನಿಗೆ ಯಾರನ್ನು ದ್ವೇಷ ಮಾಡುವುದು ಇಲ್ಲ, ಯಾರನ್ನೂ ಪ್ರೀತಿ ಮಾಡುವುದಿಲ್ಲ ಅಂತ ಕೃಷ್ಣ ಹೇಗೆ ಹೇಳಕ್ಕಾಗತ್ತೆ? ಯಾರು ಅವನಿಗೆ ಪ್ರೀತಿ ಪಾತ್ರ ಇಲ್ಲ, ಯಾರು ದ್ವೇಷ ಪಾತ್ರ ಇಲ್ಲ ಅಂತ ಹೇಳುವುದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಅದರ ಅರ್ಥ ಹೀಗೆ: ಭಗವಂತ ಅವನಿಗೆ ಯಾರಾದರೂ ಅವನನ್ನು ದ್ವೇಷ ಮಾಡಿದರೆ ಅವನು ಅದಕ್ಕಿಂತ, ಅವರು ದ್ವೇಷ ಮಾಡುವುದಕ್ಕಿಂತ ಹೆಚ್ಚು ದ್ವೇಷವನ್ನು ಮಾಡೋದಿಲ್ಲ, ದ್ವೇಷ ಮಾಡುವವರ ದ್ವೇಷಕ್ಕಿಂತ ಹೆಚ್ಚು ದ್ವೇಷ ಮಾಡೋದಿಲ್ಲ. ಅದೇ ವಿಧವಾಗಿ ಭಕ್ತರು ಅವನಲ್ಲಿ ಮಾಡುವ ಪ್ರೀತಿಗಂತೆ ಹೆಚ್ಚು ಪ್ರೀತಿ ಅವನಲ್ಲಿ ಮಾಡೋದಿಲ್ಲ. ಸೊ ಅವರವರು ಮಾಡಿದಷ್ಟೇ. ಇದು ನಾವು ಒಂದು ಕ್ರೂಡ್ ಎಕ್ಸಾಂಪಲ್ ತಗೋಬೇಕಂತ ಹೇಳಿದ್ರೆ, ಒಂದು ಮಿರರ್ ಇದ್ರೆ ಆ ಮಿರರ್ ಹತ್ರ ಒಂದು ಆಬ್ಜೆಕ್ಟ್ ಇರುತ್ತೆ ನೋಡಿ. ಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರೆ ಬಿಂಬ ಪರಮಾತ್ಮ, ಪ್ರತಿಬಿಂಬ ಜೀವ, ಅದು ನಿಜ. ಆದ್ರೆ ಇದನ್ನು ರಿವರ್ಸ್ ಆಗಿ ನೋಡೋಣ ಇನ್ನೊಂದು ರೀತಿಯಲ್ಲಿ. ಅಂದ್ರೆ ಆಬ್ಜೆಕ್ಟ್ ಆ ಕನ್ನಡಿಗೆ ಹತ್ತಿರ ಹತ್ತಿರ ಹೋಗಿದ್ರೆ ಆ ರಿಫ್ಲೆಕ್ಷನ್ ಹತ್ತಿರ ಹತ್ತಿರ ಬಂದಂಗೆ ಕಾಣುತ್ತೆ. ಆ ಆಬ್ಜೆಕ್ಟ್ ಕನ್ನಡಿಯಿಂದ ದೂರ 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 ಹೋದ್ರೆ ರಿಫ್ಲೆಕ್ಷನ್ ಒಳಗಿರುವುದು ದೂರ 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 ಹೋದಂತೆ ಕಾಣುತ್ತೆ. ಅಂದ್ರೆ ಆ ಆಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಜೀವ ಅಂತ ತಕೊಂಡರೆ, ರಿಫ್ಲೆಕ್ಷನ್ ಪರಮಾತ್ಮ ಅಂತ ತಕೊಂಡರೆ, ಜೀವ ದೇವರ ಹತ್ರ ಎಷ್ಟು ಹತ್ರ ಹೋದ್ರೆ ದೇವರು ಇನ್ನೂ ಅಷ್ಟು ಹತ್ರ ಬರ್ತಾನೆ. ಜೀವ ರಾಶಿಗಳು ಯಾರಾದ್ರೂ ಅವರು ಭಗವಂತನ ದ್ವೇಷ ಮಾಡ್ತಾ ಅವನಿಂದ ದೂರ 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 ಹೋದ್ರೆ ಭಗವಂತ ಅಷ್ಟೇ ದೂರ ಹೋಗ್ತಾನೆ. ಅಂದ್ರೆ ಎಷ್ಟು ಇವ್ರು ಎಷ್ಟು ದೂರ ಹೋಗ್ತಾರೋ ಅಷ್ಟು ದೂರ ಹೋಗ್ತಾನೆ, ಎಷ್ಟು ಹತ್ರ ಬರ್ತಾರೋ ಅಷ್ಟು ಹತ್ರ ಬರ್ತಾನೆ. ಅಷ್ಟೇ ಹೊರತು ಅವರು ನನಗೆ ಇಷ್ಟ ಇಲ್ಲ, ಸ್ವಲ್ಪ ದೂರ ಹೋದ್ರೆ ನಾನು ಇನ್ನೂ ದೂರ ಹೋಗ್ತೀನಿ ಅಂತ ಹೋಗೋದಿಲ್ಲ. ಇದು ಹತ್ರ ಬಂದಿಲ್ಲ, ಅವನು ಬಹಳ ಒಳ್ಳೆಯವನಪ್ಪ, ನನಗೆ ಇಷ್ಟ ಇವನು, ನೀನು ಇಷ್ಟ ಹತ್ರ ಬಂದ್ರೆ ನಾನು ಇನ್ನೂ ಹತ್ರ ಬರ್ತೀನಿ ಅಂತ ಬರೋದಿಲ್ಲ. ಅಂದ್ರೆ ಯೋಗ್ಯದ ಅನುಸಾರವಾಗಿ ಮಾತ್ರ ಭಗವಂತ ಮಾಡ್ತಾನೆ. ಮಾಡಿದ ದ್ವೇಷಕ್ಕಿಂತ ಹೆಚ್ಚು ದ್ವೇಷ ಮಾಡೋದಿಲ್ಲ, ಮಾಡಿದ ಪ್ರೀತಿಗಂತೆ ಹೆಚ್ಚು ಪ್ರೀತಿ ಮಾಡೋದಿಲ್ಲ. ಎಷ್ಟು ಮಾಡಿದ್ರೆ ಅಷ್ಟೇ ಮಾಡ್ತಾನೆ ಭಗವಂತ, ಕೊಡಬೇಕಾಗಿದ್ದ ಫಲವನ್ನು ಅದಕ್ಕೆ ತಕ್ಕಂತೆ ಕೊಡ್ತಾನೆ ಅಂತ ಹೇಳಿ. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸಪೋಸ್ ಆಗಿಲ್ಲ ಅನ್ಕೊಡ್ರಿ, ಅಬ್ಸಲ್ಯೂಟ್ ಮೀನಿಂಗ್ ತಗೊಂಡ್ರೆ ಸಮೋಹಂ ಸರ್ವಭೂತೇಶು, ಎಲ್ಲ ಪ್ರಾಣ ಒಂದೇ ರೀತಿಯಾಗಿ ನೋಡ್ತೀನಿ. ಅಂದ್ರೆ ಏನು, ಭಕ್ತಿ ಮಾಡಿದರೂ ಒಂದೇ, ಭಕ್ತಿ ಮಾಡದೇ ಇದ್ದರೂ ಒಂದೇ, ದ್ವೇಷ ಮಾಡಿದರೂ ಒಂದೇ, ದ್ವೇಷ ಮಾಡದೇ ಇದ್ದರೂ ಒಂದೇ, ಎಲ್ಲರನ್ನೂ ಒಂದೇ ರೀತಿಯಾಗಿ ಮಾಡ್ತೀನಿ ಅಂದ್ರೆ ಆಗ ಭಕ್ತಿ ಮಾಡುವವನಿಗೆ ಅಲ್ಲಪ್ಪ ನನಗೆ ಭಕ್ತಿ ಮಾಡಿ ಏನು ಪ್ರಯೋಜನ, ನಾನು ದ್ವೇಷ ಮಾಡಿದರೂ ಒಂದೇ ಫಲ, ಭಕ್ತಿ ಮಾಡಿದರೂ ಒಂದೇ ಫಲ, ಆವಾಗ ನಾನು ಭಕ್ತಿ ಯಾಕೆ ಮಾಡಬೇಕು ಅಂತ ಒಂದು ವೇಳೆ ಸಂಶಯ ಬಂದರೆ, ಅದಕ್ಕೆ ಹಾಗೆ ಅಲ್ಲ, ಭಕ್ತಿ ಮಾಡಿದರೆ ಅದು ಯಾವತ್ತೂ ವ್ಯರ್ಥವಾಗೋದಿಲ್ಲ ಅಂತ ಹೇಳುವುದಕ್ಕಾಗಿ ಆ ಮೊದಲನೇ ಲೈನ್, ಆ ಫಸ್ಟ್ ಹಾಫ್, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋ ಸಿ ನ ಪ್ರಿಯ ಅಂತ ಹೇಳಿದಾಗ ಅದರ ಕ್ಲಾರಿಫಿಕೇಶನ್ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಹೇಳ್ತಾನೆ ಕೃಷ್ಣ. ಏ ಭಜಂತಿ ತು ಮಾಂ ಭಕ್ತಿಯ ಮೈ ತೇಷು ಸಾಪ್ಯಹಂ, ಭಕ್ತಿ ಮಾಡಿದರೆ ಕೂಡ ಅವರನ್ನು ಕೂಡ ಎಲ್ಲರೂ ಒಂದೇ ರೀತಿಯಾಗಿ ಮಾಡಿ ಭಕ್ತಿ ವ್ಯರ್ಥವಾಗತ್ತಾ ಅಂದ್ರೆ, ಇಲ್ಲ, ಭಕ್ತಿ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಏ ಭಜಂತಿ ತು ಮಾಂ ಭಕ್ತಿಯ, ಯಾರು ನನ್ನನ್ನು ಭಕ್ತಿಯಿಂದ ಸೇವೆ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಭಕ್ತಿಯಿಂದ ನನ್ನ ಹತ್ರ ಬರ್ತಾರೋ, ಭಕ್ತಿಯಿಂದ ನನಗೆ ಶರಣಾಗ್ತಾರೋ ಅಂತಹ ಅವರಿಗೆ ನಾನು ಮೈ ತೇ ತೇಷು ಚ ಅಪಿ ಅಹಂ. ಇಲ್ಲಿ ನಾವು ಮುಂದೆ ಒಂದ್ಸಾರಿ ನೋಡಿದ್ವಿ ಇದು, ಮುಂದೆ ಈ ಅರ್ಥದಲ್ಲಿ ಕೃಷ್ಣ ಹೇಳಿದ, ಅಲ್ಲಿ ಬೇರೆ ಆ ಸಂದರ್ಭಾನುಸಾರವಾಗಿ ಅಲ್ಲಿ ಬೇರೆ ಮೈ ತೇ ತೇಷು ಚ ಮೇ ಅಮ್ಮ ಅಂತ ಒಂದು ಹೇಳ್ತಾನೆ, ನ ತೇಷು ಚ ಅಹಂ ಅಂತ ಹೇಳಿ, ನತತೇಶು ಅಹಂ ಅಂತ ಕೆಲವು ಕಡೆ ಹೀಗೆ ಕೃಷ್ಣ ಬೇರೆ 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 ರೀತಿಯಲ್ಲಿ ಹೇಳ್ತಾನೆ. ನಾನು ಅವರ ಒಳಗಿದ್ದೇನೆ ಆದ್ರೆ ಅವರು ನನ್ನ ಒಳಗಿಲ್ಲ, ಇಲ್ಲ ನಾನು ಅವರ ಒಳಗಿದ್ದೀನಿ ನಾನು ಅವರ ಒಳಗೆ ಇಲ್ಲ, ಬೇರೆ ಎಲ್ಲವೂ ಕೂಡ ನನ್ನ ಒಳಗಿದೆ, ಎಲ್ಲವೂ ನನ್ನ ಒಳಗಿಲ್ಲ ಅನ್ನುವ ನಾಲ್ಕು ವಿಧವಾದ ರೂಪಗಳನ್ನು ಭಗವಂತ ಹೇಳಿದ. ಅದು ಹೇಳಿದಾಗ ಅಲ್ಲಿ ಲೇಪ ಅಲೇಪ ಅನ್ನುವುದು, ಆಧಾರ ಆಧಾರ ಪಡೆದೇ ಇರುವುದು ಅನ್ನುವುದು ಆ ಅರ್ಥದಲ್ಲಿ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಭಗವಂತ ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಪ್ರಯೋಗ ಮಾಡಿದಂತೆ, ನಾನು ಅವರ ಒಳಗೆ, ಅವರು ನನ್ನ ಒಳಗೆ. ಅಂದ್ರೆ ಈಗ ಒಂದು ಪಾತ್ರೆ ಇರುತ್ತೆ, ಪಾತ್ರೆಯ ಒಳಗೆ ಹಾಲಿರುತ್ತೆ, ಹಾಲ್ ಏನಿ ಸಮಥಿಂಗ್ ಕಂಟೈನರ್, ಒಂದು ಪಾತ್ರೆ ಒಳಗೆ ಹಾಲಿರುತ್ತೆ. ಪಾತ್ರೆಯ ಒಳಗೆ ಹಾಲಿದೆ ಅಂದರೆ ಆ ಹಾಲು ಪಾತ್ರೆಯ ಅಧೀನ, ಯಾವುದು ಯಾವುದರ ಒಳಗೆ ಇದೋ ಅದು ಅದರ ಅಧೀನ. ಪಾತ್ರೆಯ ಒಳಗೆ ಹಾಲಿದೆ ಅಂದ್ರೆ ಹಾಲು ಪಾತ್ರೆ ಅಧೀನ, ಯಾಕಂದ್ರೆ ಪಾತ್ರೆ ಇಲ್ಲ ಅಂದ್ರೆ ಹಾಲು ಇರೋಲಕ್ಕೆ ಸಾಧ್ಯವೇ ಇಲ್ಲ. ಸೊ ದ ಪಾತ್ರೆ ಇಸ್ ಸಪೋರ್ಟಿಂಗ್ ದ ಮೀನ್, ಸಪೋರ್ಟಿಂಗ್ ಅನ್ನುವ ಅರ್ಥ ತಗೊಳ್ಳದೆ ಅಲ್ಲಿ ನಾವೇನು ಅಧೀನ, ಅಧೀನವನ್ನ ಅದು ಅಧೀನದಲ್ಲಿದೆ. ಆಧಾರ ಬೇರೆ, ಅಧೀನ ಬೇರೆ. ಅಧೀನ ಅಂದ್ರೆ ಇಟ್ ಈಸ್ ಕಂಟ್ರೋಲಿಂಗ್ ಇಟ್. ಸೊ ಈ ಹಾಲನ್ನು ಪಾತ್ರೆ ಕಂಟ್ರೋಲ್ ಅಂದ್ರೆ ಅದರ ಅಧೀನದಲ್ಲಿದೆ ಅಂತೇಳಿ. ಕಂಟ್ರೋಲ್ ಅಂತ ಆಗಲ್ಲ, ಅಧೀನದಲ್ಲಿದೆ. ಹಾಲು ಪಾತ್ರೆಯ ಅಧೀನದಲ್ಲಿದೆ ಅಂತೇಳಿ. ಹೀಗೆ ಕೃಷ್ಣ ಹೇಳುವಾಗ ಮೈತೆ ತೇಷು ಚ ಅಹಂ, ಮೈತೆ ನನ್ನ ಒಳಗ ಅವರಿದ್ದಾರೆ ಅಂದ್ರೆ, ನನ್ನ ಒಳಗ ಅವರಿದ್ದಾರೆ ಅಂದ್ರೆ ಅವರೆಲ್ಲ ನನ್ನ ಅಧೀನರು. ತೇಷು ಚ ಅಹಂ, ನಾನು ಅವರ ಒಳಗಿದ್ದೀನಿ ಅಂದ್ರೆ ನಾನು ಅವರ ಅಧೀನ ಅಂತ ಅರ್ಥ ಅಂತೇಳಿ. ಹಾಗಾದ್ರೆ ಇದು ಏನ್ರಿ, ಭಗವಂತನ ಅಧೀನವೇ ಎಲ್ಲವೂ ಅಲ್ಲ. ಯಾವುದು ಕೂಡ ಭಗವಂತನ ಅಧೀನವಾಗದೇ ಇಲ್ಲ, ಅವನು ಯಾರ ಅಧೀನದಲ್ಲಿ ಇಲ್ಲ ಅನ್ನುವ ವಚನ ಇದೆ. ಆದ್ರೆ ಇಲ್ಲಿ ನಾನು ಭಕ್ತರ ಅಧೀನ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ನಾನು ಭಕ್ತರ ಅಧೀನ ಅಂತ ಹೇಳ್ತಾ ಇದ್ದಾನೆ, ನಾನು ಭಕ್ತರು ನನ್ನ ಅಧೀನ ಅಂತ ಹೇಳ್ತಾ ಇದ್ದಾನೆ. ಭಕ್ತರು ಭಗವಂತನ ಅಧೀನವಾಗಿರುವುದು ಅರ್ಥ ಮಾಡ್ಕೋಬಹುದು. ಭಗವಂತ ಭಕ್ತರ ಅಧೀನನಾಗಿದ್ದಾನಂದ್ರೆ ಇದು ಹೇಗೆ ಅಂತ ಹೇಳಿದರೆ ಅದರ ಅರ್ಥ ಹೀಗಿದೆ. ಭಕ್ತರ ಅಧೀನ ಭಗವಂತ ಅಂತ ಹೇಳಿದ್ರೆ ನಿಜವಾಗಿ ವಸ್ತುತಃ ಎಲ್ಲರೂ ಕೂಡ ಭಗವಂತನ ಅಧೀನರೇ. ಆದ್ರೂ ಕೂಡ ಉದ್ಧವ ಇತ್ಯಾದಿ ಭಕ್ತರ ವಿಷಯ ತಗೊಳ್ರಿ. ಸೊ ಭಗವಂತ ನಾನು ಉದ್ಧವನ ಅಧೀನ ಅಂತ ಕೃಷ್ಣ ಹೇಳ್ಕೊಂಡ, ಭಕ್ತರ ಅಧೀನ. ಸೊ ಕೆಲವು ಕಡೆ ಕೃಷ್ಣ ಹೇಳ್ಕೊಳ್ತಾನೆ ಅಂದ್ರೆ ಅರ್ಥ ಭಕ್ತ ಪರಾಧೀನ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಭಗವಂತ ಭಕ್ತ ಪರಾಧೀನ, ಅವನು ಭಕ್ತರ ವಶದಲ್ಲಿರ್ತಾನೆ ಅಂತ ನಾವು ಕೇಳ್ತೀವಿ ಪ್ರಯೋಗ. ಅಂದರೆ ಅರ್ಥ ಏನು, ಕೃಷ್ಣ ಅವರ ವಶದಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಅವರ ಒಳಗೆ ನಿಂತು ಭಗವಂತ ಪ್ರೇರಣೆ ಅಂದ್ರೆ ಅಂತಹ ಭಾವನೆಯನ್ನು ಅವರು ಕೊಡ್ತಾನೆ. ಆ ದೇವರು ನನಗೋಸ್ಕರ ಬಂದ, ದೇವರು ನನಗೋಸ್ಕರ ಮಾಡ್ತಾ ಇದ್ದಾನೆ. ಸೊ ಆ ಒಂದು ಭಕ್ತಿ ಪಾರವಶ್ಯದಲ್ಲಿ ಭಗವಂತ ಅವರಿಗೆ ಬೇಕಾದ ಮಾಡಿದಂತೆ. ಈಗ ನೋಡ್ರಿ, ಅದೇ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮಿ ರಮಣ ಅಂತ ನಾವು ದಾಸರ ಪದವನ್ನು ಕೇಳ್ತೀವಿ. ಆದ್ರೆ ಅದೇ ಭಾವ ಇಲ್ಲಿ, ಭಗವಂತ ತನ್ನ ಭಕ್ತರು ಏನೇನು ಮಾಡ್ತಾ ತನಗೆ ಸೇವೆ ಮಾಡ್ಲಿಕ್ಕೆ ಬಂದು ತಾನು ಹೋಗಿ ಅವರ ಸೇವೆ ಮಾಡ್ತಾನೆ ಭಗವಂತ. ನಿಜವಾಗಲಿ ಕೃಷ್ಣ ಎಲ್ಲ ಸೇವೆ ಮಾಡಿದ ಪಾಂಡವರಿಗೆ ಅಂತ ಕಾಣುತ್ತೆ. ಆದರೆ ಅದು ಮಾಡುವುದು, ಅದು ಅವರಲ್ಲಿ ಮಾಡಿದ ಅನುಗ್ರಹವೇ ಹೊರತು ನಿಜವಾಗಿ ಅವನ ಕೃಷ್ಣ ಅವರ ಅಧೀನದಲ್ಲಿ ಇಲ್ಲ. ಕೃಷ್ಣ ಅವರ ಅಧೀನದಲ್ಲಿ ಇದ್ದಂತೆ ತೋರಿಸಿಕೊಂಡ ಅಷ್ಟೇ ಹೊರತು ನಿಜವಾಗಿ ವಸ್ತುತಃ ತತ್ವತಃ ಭಗವಂತ ಅವರ ಅಧೀನದಲ್ಲಿ ಇಲ್ಲ. ಆದರೆ ಅವರ ಅಧೀನದಲ್ಲಿ ಇದ್ದಂತೆ ತೋರಿಸಿಕೊಂಡ. ಅದಕ್ಕೆ ಈ ಭಾಷ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ತರ್ಹಿ ಸ್ನೇಹಾದಿಮತ್ವಾತ್ ಅಲ್ಪಭಕ್ತಸ್ಯಾಪಿ ಕಸ್ಯಚಿತ್ ಬಹುಫಲಂ ದದಾತಿ ವಿಪರೀತಸ್ಯಾಪಿ ಕಸ್ಯಚಿತ್ ವಿಪರೀತಂ ಇಕ್ಕಿತಾಹ ಅಂತೇಳಂದ್ರೆ, ಸ್ನೇಹಾದಿಮತ್ವ ಅಂದ್ರೆ ಸ್ನೇಹಾದಿ ಭಗವಂತನಿಗೆ ಭಕ್ತ ಪ್ರಿಯನಾಗಿದ್ದಾನೆ, ದ್ವೇಷಗಳು ದ್ವೇಷ ಮಾತ್ರ ಇದೆಲ್ಲ ಹೇಳಬೇಕಾಗಿದೆ. ಸ್ನೇಹದಿಂದ ಅಲ್ಪ ಭಕ್ತನಿಗೆ ಹೆಚ್ಚು ಸುಖ ಕೊಡೋದಾಗಿ, ಅಲ್ಪಭಕ್ತಸ್ಯಾಪಿ ಸ್ನೇಹಾದಿಮತ್ವ ಅಲ್ಪಭಕ್ತಸ್ಯಾಪಿ ಕಸ್ಯಚಿತ್ ಬಹುಫಲ. ಅಲ್ಪಭಕ್ತನಾಗಿದ್ದಾನೆ ಅವ್ನು ಬಹಳ, ಏಯ್ ಐ ಲೈಕ್ ಹಿಮ್, ಅವ್ನು ಸ್ವಲ್ಪ ಭಕ್ತ ಆದ್ರೆ ಏನ್ರಿ, ಐ ಲೈಕ್ ಹಿಮ್ ಸೋ ಮಚ್, ಅವ್ನು ಸ್ವಲ್ಪ ಭಕ್ತಿ ಮಾಡ್ದ ಚೆನ್ನಾಗಿ ಫಲ ಕೊಟ್ಬಿಡೋಣ ಅಂತ ಪಾರ್ಶಿಯಾಲಿಟಿ ಅದು ತೋರಿಸೋದಿಲ್ಲ ಭಗವಂತ. ಅದೇ ವಿಧವಾಗಿ ವಿಪರೀತಸ್ಯ ಅಂದ್ರೆ ದ್ವೇಷ ಮಾಡುವವನು ಅವನಿಗೆ ಕೂಡ ಕಸ್ಯ ವಿಪರೀತ, ಅವನಿಗೆ ದ್ವೇಷ ಮಾಡ್ತಾ ಇದ್ದಾನೆ, ಸ್ವಲ್ಪ ದ್ವೇಷ ಮಾಡ್ತಾ ಇದ್ದಾನೆ, ಆದ್ರೂ ಯಾ ದ್ವೇಷ ಮಾಡ್ತಾ ಇದ್ದಾನಲ್ಲ ಐ ಡೋಂಟ್ ಲೈಕ್ ಇಟ್. ಸೊ ಅವನಿಗೆ ಬಹಳ ಕೆಟ್ಟು ಮಾಡೋಣ ಅಂತ ಹೇಳಿ ಭಗವಂತ ಹಾಗೆ ಭಾವನೆ ಮಾಡೋದಿಲ್ಲ. ಅವನು ಎಷ್ಟು ದ್ವೇಷ ಮಾಡಿದ ಅಷ್ಟೇ ಫಲ, ಅದಕ್ಕೆ ತಕ್ಕಷ್ಟೇ ಫಲ. ಸೊ ಅದಕ್ಕೆ ವಿಪರೀತ ಸ್ಯಾಪಿ ಕಸಿತ ವಿಪರೀತ, ಆ ವಿಪರೀತ ಫಲವನ್ನು ಹೆಚ್ಚಾಗಿ ಕೊಡುವುದಿಲ್ಲ. ಆ ದೃಷ್ಟಿಯಿಂದ ಸಮೋಹಂ, ನಾನು ಸಮನಾಗಿದ್ದೀನಿ. ಆವಾಗ ಸರಿ ನ ಭಕ್ತಿ ಪ್ರಯೋಜನ ಇದೆ. ಒಂದು ವೇಳೆ ಎಲ್ಲ ಸಮ ಪೂರ್ಣ ಸಮ ಅಂತ ತಗೊಂಡ್ರೆ ಭಕ್ತಿಗೆ ಪ್ರಯೋಜನವಿರೋದಿಲ್ಲವಲ್ಲ ಅಂದರೆ ಏ ಭಜಂತಿ ಅನ್ನೋ ಭಾಗ ಹೊರಟಿದೆ ಅಲ್ಲಿ. ಮೈ ತೇ ತೇಷು ಚ ಅಪಿ ಅಹಂ ಇತಿ ಮಮ ತೇ ವಶಃ ತೇಷಾಂ ಅಹಂ ವಶಃ ಇತಿ ಅಂತೇಳಿ, ನಾನು ಅವರ ವಶದಲ್ಲಿದ್ದೀನಿ, ಅವರು ನನ್ನ ವಶದಲ್ಲಿದ್ದಾರೆ. ಅದಕ್ಕೆ ಒಂದು ಉಕ್ತಂಶ ಪಂಗಿಕಿಲೇಶು ಅಂತೇಳಿ ಪಂಗಿಕಿಲ, ಅದರಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಆಚಾರ್ಯರು ಏನಂತ ಹೇಳಿದ್ರೆ, ஏ வை பஜந்தே பரமம் புமாம்சம் தேஷாம் வசஹ சது தே தத்வசாஸ்தி. ஹாகே அர்த்தம் நோட்ரி, ஏ வை பஜந்தி பஜந்தே பரமம் புமாம்சம், யாரு பகவந்த பரம புருஷனாத பகவந்தனன்னு பூஜை சேவைகளன்னு மாடுத்தாரோ தேஷாம் வசஹ ச, அவர் வசதல்லி அவனிருத்தானே. தூ அஷ்டே அல்லதே தே தத்வசாஸ்த, அவரெல்லாரும் அவன் வசதல்லித்தாரே அந்தி. இது தத்வசாஹ ஏவதே சர்வதா, எல்லரூ யாவாகலும் அவன வசதல்லியே இருத்தாரே, அதரல்லி சந்தேக இல்ல. ததாபி ஆதரூ கூடானு புத்தி பூர்வ அபுத்தி பூர்வகத்வேன பேத உத்தவாதிவத் சிசுபாலாதி வச்சா. அந்தரெ ஏனு இது சென்னாகி நாம் அர்த்தம் மாட்கோபேக்கு. ದ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸ್ವಲ್ಪ ಕ್ಲಿಷ್ಟತೆ ಇದೆ, ಆದ್ರೆ ಅಷ್ಟು ಕಷ್ಟವಲ್ಲ, ಇದನ್ನು ಆದಷ್ಟು ಸುಲಭ ಮಾಡಕ್ ಪ್ರಯತ್ನ ಮಾಡ್ತೀನಿ. ತಚ್ಚ ಉಕ್ತಂ ತತ್ರೇವ ಅಬುದ್ಧಿಪೂರ್ವಾತ್ ಯೋ ವಶಃ ತಸ್ಯ ಜ್ಞಾನಾತ್ ಪುನಃ ವಶೋ ಭವತೆ ಬುದ್ಧಿಪೂರ್ವಂ ಅಂತೇಳಿ. ಅಂದರೆ ಭಕ್ತನಾದವನು ಅವನು ಮೊದಲು ಭಗವಂತನ ವಶದಲ್ಲಿಯೇ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಆ ಭಗವಂತನ ಅನುಗ್ರಹದಿಂದ ಅವನಿಗೆ ಆ ಭಕ್ತಿ ಬರುತ್ತೆ, ಜ್ಞಾನವು ದೃಢವಾಗುತ್ತೆ. ಆ ಭಗವಂತನ ಅನುಗ್ರಹದಿಂದ ಅವನಿಗೆ ಏನಾಗುತ್ತೆ, ಮೊದಲು ಅಬುದ್ಧಿಪೂರ್ವಕವಾಗಿ ಅವನು ಅದೇ ಬೆದರ್ತೆ ನೋಯ್ಟಾರ್ನ ಭಗವಂತನ ವಶದಲ್ಲಿಯೇ ಇದ್ದಾನೆ. ಆದರೆ ಆ ಜ್ಞಾನ ಬಂದಾಗ, ಓಹೋ ನಾನು ದೇವರ ವಶದಲ್ಲಿಯೇ ಇದ್ದೀನಪ್ಪ, ಹೇಗಿದ್ದೀನಿ ಅನ್ನೋದು ಈಗ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಂತೇಳಿ. ಸೊ ಅಬುದ್ಧಿಪೂರ್ವಾಗ ಯೋ ವಶ ಸಸ್ಯ ಧ್ಯಾನಾತ್, ಅವನ ಧ್ಯಾನ ಮಾಡಿ ಮಾಡಿ ಅಪರೋಕ್ಷವನ್ನು ಪಡೆದವರಾಗ್ತಾರೆ. ಮೊದಲು ಅಬುದ್ಧಿಪೂರ್ವಕವಾಗಿ ಗೊತ್ತಿಲ್ಲದೆ ಅವನ ವಶದಲ್ಲಿ ಏನು ಹೇಳಬಹುದು, ಸುಮ್ಮನೆ ಮಾತುಗಳನ್ನು ಹೇಳ್ತಾರೆ, ಅದು ಸರಿಯಾಗಿ ಇಂಟರ್ನಲೈಸ್ ಆಗದೆ ಜೀರ್ಣವಾಗದೆ ಅವನು ವಶದಲ್ಲಿದ್ದಾರೆ ಅನ್ನೋದು ಸ್ಥೂಲವಾಗಿ ಏನೋ ಗೊತ್ತಾಗುತ್ತೆ. ಆದರೆ ಜ್ಞಾನ ಬಂದಾಗ ಪುನಃ ವಶೋ ಮತ್ತು ಜ್ಞಾನ ಬಂದ ಪುನಃ ಮತ್ತು ಅವನ ವಶದಲ್ಲಿಯೇ ಈಗ ಬುದ್ಧಿಪೂರ್ವ ಜ್ಞಾನದಿಂದ ಕೂಡಿದವನಾಗಿ, ಓ ನಾನು ಭಗವಂತನ ವಶದಲ್ಲಿಯೇ ಇದ್ದೀನಿ, ಚೆನ್ನಾಗಿ ಗೊತ್ತಾಗ್ತಾ ಇದೆ, ಟು ಅಂಡರ್ಸ್ಟ್ಯಾಂಡ್ ಅಂತೇಳಿ ತಿಳಿದವರಾಗಿ, ಮೊದಲು ತಿಳಿಯದೇ ವಶದಲ್ಲಿದ್ದಾರೆ, ಆಮೇಲೆ ತಿಳಿದು ವಶದಲ್ಲಿ ಬರ್ತಾರೆ. ಸೊ ವಶದಲ್ಲಿರೋದಂತೂ ಯಾವಾಗಲೂ ಇದೆ, ಯಾವಾಗಲೂ ಭಕ್ತರು ಭಗವಂತನ ವಶದಲ್ಲಿಯೇ ಇರ್ತಾರೆ. ಆದರೆ ಜ್ಞಾನ ಬರಲಕ್ಕೆ ಮುಂಚೆ ಅವನ ವಶದಲ್ಲಿ ಇರುವುದು ಹೇಗೆ, ತಿಳಿಯದೆ ಅವನ ವಶದಲ್ಲಿ ಇರ್ತಾರೆ. ಜ್ಞಾನ ಬಂದ ಮೇಲೆ ತಿಳಿದವರಾಗಿ ಅವನ ವಶದಲ್ಲಿ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಜ್ಞಾನದಲ್ಲಿ ಅಂದ್ರೆ ಅಂದ್ರೆ ಏನಾಯ್ತು, ಭಗವಂತ ಅವನು ಭಕ್ತರ ವಶದಲ್ಲಿ ಇದ್ದಾನೆ ಅಂತ ಹೇಳಿದರೆ ಅವರು ತಿಳಿದವರಾಗ್ತಾರೆ. ಭಗವಂತ ನಮ್ಮನ್ನು ಈಗ ಉದಾಹರಣೆಗೆ ಈ ಪಾಂಡವರ ವಿಷಯ ತಗೊಂಡ್ರೆ, ಕೃಷ್ಣ ಬಂದು ಎಲ್ಲ ಸೇವೆ ಮಾಡ್ತಾ ಇದ್ದಾನೆ, ಕೃಷ್ಣ ನಮ್ಮ ಸೇವೆ ಎಲ್ಲ ಮಾಡ್ತಾ ಇದ್ದಾನೆ, ಸೊ ವಿ ಆರ್ ಆಲ್ ಸುಪೀರಿಯರ್ ಟು ಕೃಷ್ಣ ಅನ್ನುವ ಭಾವನೆ ಯಾವತ್ತವರೆಗೆ ಬರೋದಿಲ್ಲ. ಭಗವಂತ ಇಂತಹ ಕರುಣಾಮಯ, ಬಂದು ನಮ್ಮ ಪರಿಚಾರ ಮಾಡಲಿಕ್ಕೆ ತೊಡಗಿದ್ದಾನಲ್ಲವಾ ಅಂತ ಅವರಿಗೆ ಭಕ್ತಿನೂ ಹೆಚ್ಚಾಗುತ್ತೆ. ಅಷ್ಟೇ ಹೊರತು ಅವರಿಗೆ ಆ ಭಾವನೆಯೇ ಬರೋದಿಲ್ಲ, ಭಗವಂತ ನಮ್ಮ ವಶದಲ್ಲಿದ್ದಾನ ಅನ್ನುವ ಭಾವನೆ. ಸೊ ಮೊದಲು ಇರುವ ಭಾವನೆಗಿಂತ ಆ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಭಗವಂತನ ವಶದಲ್ಲಿ ಇದ್ದೀವಿ 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 ಅನ್ನುವ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಅದು ಮೊದಲಿರುವುದು ಅಬುದ್ಧಿಪೂರ್ವಕವಾಗಿದ್ದಾರೆ, ಆಮೇಲೆ ಬರುವುದು ಬುದ್ಧಿ. ಅಂದ್ರೆ ಇದನ್ನೇ ನಾವು ಅದರವೇ ತಗೊಂಡ್ರೆ, ಶಿಶುಪಾಲಾದಿಗಳನ್ನು ತಗೊಂಡರೆ ಅವರು ಯಾವತ್ತೂ ಭಗವಂತನ ವಶದಲ್ಲಿ ಇರ್ತಾರೆ. ಆದರೆ ಅವರೇ ದೇಹ ಹೆಚ್ಚು ಆಗ್ತಾ ಆಗ್ತಾ ಹೋಗುವಾಗ ನಾವು ಭಗವಂತನ ವಶದಲ್ಲಿ ಇಲ್ಲ ಅಂತ ಮೊದಲು ಹಾಗೆ ತಿಳಿದಿದ್ದಾರೆ. ಆಮೇಲೆ ಆ ದೇಹ ಹೆಚ್ಚಾದಾಗ ನಾವು ಭಗವಂತನ ವಶದಲ್ಲಿ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಇಲ್ಲವೇ ಅದು ಇನ್ನೂ ದೃಢವಾಗ್ತಾ ಹೋಗುತ್ತೆ. ಸೊ ಅಲ್ಲಿ ಕೂಡ ಅಷ್ಟೇ, ಮೊದಲು ಇರುವುದು ಆಮೇಲೆ ಇರುವುದು, ಆ ಇರುವುದರಲ್ಲಿ ವ್ಯತ್ಯಾಸ. ಮೊದಲು ಕೂಡ ಅವರು ಭಗವಂತನ ವಶವೇ, ಅದೇ ವಶವಿಲ್ಲ ಅನ್ಕೊಳ್ತಾ ಇದ್ರು, ಆಮೇಲೆಯೂ ಭಗವಂತನ ವಶದಲ್ಲಿಯೇ ಇದ್ದಾರೆ, ಆಮೇಲೆಯೂ ಭಗವಂತನ ವಶವಲ್ಲ ಅಂತ ತಿಳ್ಕೊಳ್ತಾ ಇದ್ದಾರೆ. ಆದರೆ ಅದು ದ್ವೇಷ ಹೆಚ್ಚು ಆಗ್ತಾ ಆಗ್ತಾ ಹೋಗುವಾಗ ಅಷ್ಟು ನಾವಿಲ್ಲವೇ ಇಲ್ಲ ಭಗವಂತನ ವಶದಲ್ಲಿ ಅನ್ನುವ ಬುದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಆ ಬುದ್ಧಿ ಮತ್ವದಲ್ಲಿ ತಿಳುವಳಿಕೆಯಲ್ಲಿ ಸ್ಥಿರತ್ವದಲ್ಲಿ ಇರುವಂತಹ ವ್ಯತ್ಯಾಸ. ಹೀಗೆ ಭಗವಂತ ಯಾವಾಗಲೂ ಅವನೇ ನಿಯಾಮಕ, ಅವನ ವಶದಲ್ಲಿ ಎಲ್ಲರಿರ್ತಾರೆ. ಭಗವಂತ ಭಕ್ತರ ವಶದಲ್ಲಿ ಹೋದ ಅಂದ್ರೆ ಅವರ ಒಳಗೆ ನಿಂತು ಅವರಲ್ಲಿ ಆ ಜ್ಞಾನವನ್ನು ಕೊಟ್ಟವನಾಗ್ತಾನೆ ಅಂತ ಅಷ್ಟೇ ಹೊರತು, ಅಂದ್ರೆ ಹೂವ ತರುವರ ಮನೆಗೆ ಹುಲ್ಲ ತರುವುದರ ಮೂಲಕವಾಗಿ ಅವರ ಜ್ಞಾನವನ್ನು ಬೆಳೆಸುವ ಆ ಪರಮಾತ್ಮನ ಲೀಲೆಯ ವಿಶೇಷವನ್ನು ಇಲ್ಲಿ ನಾವು ಚಿಂತನೆ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ ಆಗಿದೆ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.